ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಏಳು ಉಪದ್ರವಗಳು ಹಾಗೂ ದುಷ್ಟರು ಭಾಗ ಎಂಟು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಏಳು ಉಪದ್ರವಗಳು ಹಾಗೂ ದುಷ್ಟರು ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ದೇವರ ಉಗ್ರ ಕೋಪ ಎಂಬ ಉಪದ್ರವಗಳು ಕೊನೆಯಲ್ಲಿ ದುಷ್ಟರ ಮೇಲೆ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಆಗ ರಾಷ್ಟ್ರ ರಾಷ್ಟ್ರಗಳ ನಡುವೆ ಒಂದು ಸಂಘರ್ಷ ಉಂಟಾಗ್ತಕ್ಕಂಥದ್ದಾಗಿದೆ. ಸಮಸ್ತ ಲೋಕವೇ ನಾಶನದಲ್ಲಿ ತೊಡಗಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ದೇವರು ಒಂದರ ನಂತರ ಒಂದು ಉಪದ್ರವವನ್ನು ಈ ಲೋಕಕ್ಕೆ ಕಳಿಸುವಂತೆವನಾಗಿದ್ದಾನೆ. ಕಳೆದ ಸಂಚಿಕೆಯಲ್ಲಿ ನಾವು ನಾಲ್ಕನೇ ಮತ್ತು ಐದನೆಯ ಉಪದ್ರವವನ್ನು ದೇವ ದೂತರು ಈ ಭೂಮಿಯ ಮೇಲೆ ಹುಯ್ದಾಗ ನಡೆದಂಥ ಘಟನೆ ಏನು ಎಂಬುದನ್ನು ನಾವು ನೋಡಿದೆವು. ಅನೇಕ ದುಷ್ಟರು ಈ ಉಪದ್ರವವನ್ನು ತಾಳಲಾಗದೆ ಭಾನುವಾರ ಸಬ್ಬತ್ತನ್ನು ಆಚರಿಸದೆ ಸತ್ಯವೇದದಲ್ಲಿ ತಿಳಿಸಿರುವ ಏಳನೆಯ ದಿನದ ಸಬ್ಬತ್ತಿನವನ್ನು ಕೈಗೊಂಡು ನಡೆಯುವ ಜನರ ಮೇಲೆ ಶಾಪವನ್ನು ಹಾಕ್ತಕ್ಕಂಥವರಾಗಿದ್ದಾರೆ. ಈ ಜನಗಳಿಂದಲೇ ಈ ರೀತಿಯ ಹಿಂಸೆ ಬಂತೆಂಬುದಾಗಿ. ಆದರೆ ದೇವರು ಅದ್ಭುತ ರೀತಿಯಲ್ಲಿ ಆಕಾಶದಲ್ಲಿ ದೇವರ ಹತ್ತು ಆಜ್ಞೆಗಳನ್ನು ತೋರಿಸುವಂಥವನಾಗಿದ್ದಾನೆ. ಈ ಹತ್ತು ಆಜ್ಞೆಗಳನ್ನು ತೋರಿಸುವಾಗ ಜನರ ಮನಸ್ಸಿನಲ್ಲಿ ಇನ್ನೂ ಸಹ ದೇವರ ಆಜ್ಞೆ ಇದೆ ಎನ್ನುವುದನ್ನು ಅವರೆಲ್ಲರೂ ಸಹ ಅರಿತುಕೊಳ್ಳುವಂಥವರಾಗಿದ್ದಾರೆ. ಅನಂತರ ದುಷ್ಟರು ನಾಶಕ್ಕೆ ಗುರಿಯಾಗುವವರು ಸುಳ್ಳು ಕುರುಬರಾದಂಥ ಬೋಧಕರನ್ನು ಖಂಡಿಸುವಂಥವರಾಗಿದ್ದಾರೆ. ಆಗ ಆರನೇ ಉಪದ್ರವ ಏಳನೇ ಉಪದ್ರವ ಈ ಲೋಕದ ಮೇಲೆ ಬರತಕ್ಕಂಥದ್ದಾಗಿದೆ. ಅರ್ಮಗೆದನ್ ಯುದ್ಧ ಆರಂಭವಾಗ್ತಕ್ಕಂಥದ್ದಾಗಿದೆ. ಹೇಗೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ನೀನು ಪ್ರೀತಿ ಸ್ವರೂಪನು, ಆಲೋಚನಾಕರ್ತನು, ಸಮಾಧಾನದ ಪ್ರಭು ಆಗಿದ್ದೀಯ ಸ್ವಾಮಿ. ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಕೊನೆಯ ಏಳು ಉಪದ್ರವಗಳು ಮತ್ತು ದುಷ್ಟರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಆರು ಮತ್ತು ಏಳನೇ ಉಪದ್ರವ ಹೇಗೆ ಬರತಕ್ಕಂಥದ್ದಾಗಿದೆ, ಯಾವ ರೀತಿಯಲ್ಲಿ ದುಷ್ಟರು ಹಿಂಸೆಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ, ಅರ್ಮಗದ್ದನ್ ಯುದ್ಧಕ್ಕೆ ಹೇಗೆ ತಯಾರಾಗ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನು ನಾವು ಧ್ಯಾನಿಸತಕ್ಕಂಥವರಾಗಿದ್ದೇವೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನೀನು ನನ್ನನ್ನು ಮರೆಮಾಚಿ ಮಾತನಾಡು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಒಂದು ಸತ್ಯ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ನೀನೇ ಅವರನ್ನು ಪ್ರೇರೇಪಿಸು ಸ್ವಾಮಿ. ತಯಾರಿ ಮಾಡು ರಾಜ, ನಿನ್ನ ಆತ್ಮನ ಮುಖಾಂತರವಾಗಿಯೇ ನೀನು ಈ ಸತ್ಯವನ್ನು ಅವರು ಅರಿತುಕೊಳ್ಳುವಾಗೆ ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ಆಜ್ಞೆಗಳು ಆಕಾಶದಲ್ಲಿ ಕಂಡು ಬರತಕ್ಕಂಥದ್ದಾಗಿದೆ. ದೇವರು ಆಕಾಶದಲ್ಲಿ ಹತ್ತು ಆಜ್ಞೆಗಳನ್ನು ಇಡೀ ಲೋಕಕ್ಕೆ ತೋರಿಸುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಅನೇಕರು ಹೌದು ಈ ಹತ್ತು ಆಜ್ಞೆಯನ್ನು ಅವರು ಮತ್ತೆ ನೆನಪು ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಒಂದು ಕಾಲದಲ್ಲಿ ಈ ಬೋಧಕರು ಈ ನನ್ನ ಸಹೋದರನು ಬಂದು ನನಗೆ ಹತ್ತು ಆಜ್ಞೆಗಳ ಬಗ್ಗೆ ತಿಳಿಸಿದನು, ಆದರೆ ನಾನು ನಿರ್ಲಕ್ಷಿಸಿದೆ. ಆದರೆ ಇನ್ನೂ ಸಹ ಹತ್ತು ಆಜ್ಞೆ ಇದೆ, ಯಾಕೆಂದರೆ ನಾನು ನನ್ನ ಬೋಧಕರ ಮೇಲೆ ಆತುಕೊಂಡು ಅವರು ಹೇಳಿದ ಕಾರ್ಯಗಳನ್ನು ನಾನು ಒಪ್ಪಿಕೊಂಡೆ, ಅವರು ಹೇಳಿದ್ದೆಲ್ಲ ಸುಳ್ಳು ಎಂಬುದಾಗಿ ನಾಶನಕ್ಕೆ ಗುರಿಯಾಗುವಂತಹ ದುಷ್ಟರು ಈ ಸುಳ್ಳು ಕುರುಬರಾದಂಥ ಬೋಧಕರನ್ನು ಖಂಡಿಸುವಂಥವರಾಗಿದ್ದಾರೆ. ಯಾಕೆಂದರೆ ಒಂದು ಕಾಲದಲ್ಲಿ ಆ ಬೋಧಕರು ಸುಳ್ಳು ಬೋಧನೆಯನ್ನು ಮಾಡಿದರು. ಯಾವ ಒಬ್ಬ ವ್ಯಕ್ತಿ ಬಂದು ದೇವರ ಆಜ್ಞೆ ಇನ್ನೂ ಇದೆ, ಸಬ್ಬತ್ತಿನ ಇನ್ನೂ ಇದೆ, ಕೈಗೊಳ್ಳಬೇಕು ಎಂಬುದಾಗಿ ಹೇಳಿದಂತಹ ವಾಕ್ಯಕ್ಕೆ ವಿರುದ್ಧವಾಗಿ ಅವರ ಬೋಧಕರು ಇಲ್ಲ, ದೇವರ ಆಜ್ಞೆಗಳು ಕರ್ವಾರಿ ಸಿರಿಬೆಯಲ್ಲಿ ಜಡಿಯಲ್ಪಡ್ತು, ಇನ್ನು ಎಂದಿಗೂ ಸಹ ನಾವು ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗಿಲ್ಲ, ನಾವು ಕೃಪೆಗೆ ಪಾತ್ರರಂತಕ್ಕಂತಹ ಸುಳ್ಳಾದಂತಹ ಬೋಧನೆಯನ್ನು ಬೋಧಿಸಿ ದೇವರ ಆಜ್ಞೆಗಳನ್ನು ಕೈಗೊಂಡೆವು ನಡೆಯದಂತೆ ಮಾಡಿದಂತಹ ಬೋಧಕರಿಗೆ ವಿರುದ್ಧವಾಗಿ ದಂಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಸತ್ಯದ ಬೆಳಕನ್ನು ತಿಳಿದುಕೊಂಡು ತಾವು ಪಾಪಿಗಳೆಂದು ಮನವರಿಕೆ ಆದರೂ ತಮ್ಮ ರಕ್ಷಣೆಗೆ ಬೋಧಕರು ಸಭಾಪಾಲಕರ ಮೇಲೆ ಭರವಸೆ ಇಟ್ಟ ಸಭಾಸದಸ್ಯರು ಈ ದಿನದಲ್ಲಿ ತಮ್ಮ ಪಾಪದ ಉಲ್ಲಂಘನೆ ಬೇರೆ ಯಾರೂ ಸಹ ಈಡುಕೊಡಲಾಗದೆಂದು ತಿಳಿದುಕೊಳ್ಳುವರು. ದುಃಖದಿಂದ ಅವರು ಗುಳಾಡುತ್ತಾ ನಾವು ನಾಶವಾದೆವು, ನಿತ್ಯಕ್ಕೂ ನಾಶವಾದೆವು ಎಂದು ಕೂಗಾಡುವವರಾಗಿದ್ದಾರೆ. ಸುಳ್ಳು ಬೋಧನೆ ಮಾಡಿದಂತಹ ಬೋಧಕರನ್ನು ಸೀಡಿ ಹಾಕುವಷ್ಟು ಕೋಪದ ಭಾವನೆಯನ್ನು ಸಭಾ ಸದಸ್ಯರು ವ್ಯಕ್ತಪಡಿಸುವಂಥವರಾಗಿದ್ದಾರೆ. ಅವರ ಜೀವಿತದಲ್ಲಿ ಆ ರೀತಿಯಾದಂಥ ಉಗ್ರ ಕೋಪ ಬರತಕ್ಕಂಥದ್ದಾಗಿದೆ. ಸುಳ್ಳಿನ ನಿಮಿತ್ತವಾಗಿ ಈ ದಿನದಲ್ಲಿ ನಾವು ನಾಶವಾಗ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಈ ಸುಳ್ಳು ಬೋಧಕರ ವಿರುದ್ಧವಾಗಿ ದಂಗೆ ಇರತಕ್ಕಂಥವರಾಗಿದ್ದಾರೆ. ಆದರೆ ಕೃಪೆ ಕಾಲ ಮುಗಿದ ಮೇಲೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪ್ರಿಯ ಕೇಳುಗರೆ, ನಿಮ್ಮ ಬೋಧಕರು ಹೇಳ್ತಕ್ಕಂಥ ಸತ್ಯ ಅದು ಸತ್ಯವೇದಕ್ಕೆ ಅನುಸಾರವಾಗಿದೆ ಇಲ್ಲಿಯೋ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರು ಹೇಳಿದಂಥ ವಿಚಾರಕ್ಕೆ ನಾವು ತಲೆಯಾಡಿಸಿ ಸುಮ್ಮನೆ ಹೋಗಬಾರದು. ಅವರು ಹೇಳ್ತಕ್ಕಂಥದ್ದು ಸರಿಯ ತಪ್ಪು ಎಂಬುದಾಗಿ ನಾವು ಸತ್ಯವೇದವನ್ನು ತೆಗೆದು ಓದಿ ಅದು ಸತ್ಯವಾದರೆ ನಾವು ಅರಿತುಕೊಳ್ಳಬೇಕು, ಸುಳ್ಳಾದರೆ ಅವರಿಗೆ ಆ ಸತ್ಯವನ್ನು ಎತ್ತಿ ತಿಳಿಸಬೇಕು. ಇಲ್ಲಾಂದರೆ ಕೊನೆಯ ಕಾಲದಲ್ಲಿ ನಾವು ಈ ಏಳು ಉಪದ್ರವಕ್ಕೆ ಸಿಕ್ಕಿಕೊಳ್ತಕ್ಕಂಥವರಾಗಿದ್ದೇವೆ. ಎಲ್ಲ ಸಭಿಕರು ಒಟ್ಟಾಗಿ ಸೇರಿ ತಮ್ಮ ಬೋಧಕರು ಸಭಾಪಾಲಕರನ್ನು ಅತ್ಯಂತ ಕಠಿಣವಾಗಿ ಶಪಿಸುವಂಥವರಾಗಿದ್ದಾರೆ, ಅತ್ಯಂತ ಕಠಿಣವಾಗಿ ಖಂಡಿಸುವಂಥವರಾಗಿದ್ದಾರೆ. ಅಪ್ರಾಮಾಣಿಕರಾದಂತಹ ಬೋಧಕರು ತಮ್ಮ ಸಭಿಕರಿಗೆ ಕಿವಿಗಿಂಪಾದಂತಹ ವಿಷಯವನ್ನು ಪ್ರವಾದಿಸಿದರು. ದೇವರ ಆಜ್ಞೆಗಳು ರದ್ದಾಗಿ ಹೋಗಿವೆ ಎಂದು ಅವರಿಗೆ ಬೋಧಿಸಿದ್ದಲ್ಲದೆ ಅವುಗಳನ್ನು ಪರಿಶುದ್ಧವಾಗಿ ಕೈಗೊಂಡವರನ್ನು ಹಿಂಸೆ ಪಡಿಸಿದರು. ಈಗ ಬೇರೆ ದಾರಿಯಿಲ್ಲದೆ ಹತಾಶರಾದಂತಹ ಈ ಸುಳ್ಳು ಬೋಧಕರು ಜನರು ಹಾಗೂ ಲೋಕದ ಮುಂದೆ ತಮ್ಮ ಮೋಸದ ಕಾರ್ಯಗಳನ್ನು ಒಪ್ಪಿಕೊಳ್ಳುವವರಾಗಿದ್ದಾರೆ. ಜನರೆಲ್ಲ ಉಗ್ರ ಕೋಪಗೊಂಡು ನಾವು ನಾಶವಾದೆವು, ಇದಕ್ಕೆ ನೀವೇ ಕಾರಣ ಎಂದು ಕೂಗುತ್ತಾ ಸುಳ್ಳು ಬೋಧಕರನ್ನು ನಾಶ ಮಾಡಲು ಮುಂದಾಗುವವರಾಗಿದ್ದಾರೆ. ಒಂದು ಸಮಯದಲ್ಲಿ ಈ ಸುಳ್ಳು ಬೋಧಕರು ಬಹಳವಾಗಿ ಸನ್ಮಾನಕ್ಕೆ ಒಳಪಡಿಸಿ ಅವರನ್ನು ಹೊಗಳಿ ಅವರನ್ನು ಮೇಲಕ್ಕೇರಿಸಿ ಜನರು ಈಗ ಅವರ ಮೇಲೆ ಅತ್ಯಂತ ಭಯಾನಕವಾದಂಥ ರೀತಿಯಲ್ಲಿ ಶಪಿಸುವಂಥವರಾಗಿದ್ದಾರೆ. ಅವರ ನಾಶನಕ್ಕಾಗಿ ಕೈಯೆತ್ತುವವರು ದೇವರ ಜನರನ್ನು ಕೊಲ್ಲಲು ಉಪಯೋಗಿಸಬೇಕೆಂದು ಇಟ್ಟಿದ್ದ ಆಯುಧಗಳನ್ನು ಈಗ ತಮ್ಮ ಶತ್ರುಗಳಾದಂಥ ಸುಳ್ಳು ಬೋಧಕರು ಹಾಗೂ ಸಭಾಪಾಲಕರನ್ನು ಕೊಲ್ಲಲು ಸಭಾ ಸದಸ್ಯರು ಉಪಯೋಗಿಸುವಂಥವರಾಗಿದ್ದಾರೆ. ಇದು ಯಾವಾಗ ಪ್ರಿಯ ಕೇಳುಗರೆ? ಯಾವಾಗ ಅಂದರೆ ಈ ಏಳು ಉಪದ್ರವದ ಸಮಯದಲ್ಲಿ, ಐದನೇ ಉಪದ್ರವದ ಸಮಯದಲ್ಲಿ ಈ ಕಾರ್ಯಗಳೆಲ್ಲವೂ ಸಹ ದುಷ್ಟರು ಮಾಡುವಂಥವರಾಗಿದ್ದಾರೆ. ಆದರೆ ಅವರಿಗೆ ಕೃಪೆ ಕಾಲ ಮುಗಿದ ನಂತರ ಅವರು ಏನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈ ಕೃಪೆ ಕಾಲಕ್ಕೂ ಮೊದಲೇ ನಾವು ಮನ ತಿರುಗಬೇಕೆಂಬುದಾಗಿ ದೇವರು ಕರೆಯುವಂಥವನಾಗಿದ್ದಾನೆ. ಕರ್ತನಾದಂಥ ದೇವರ ಪರಿಶುದ್ಧ ಆಲಯವು ಆತನ ಉಗ್ರ ಕೋಪವನ್ನು ಮೊದಲಿಗೆ ಎದುರಿಸುತ್ತದೆ. ದೇವರು ತನ್ನ ಸತ್ಯದ ಮಹಾಬೆಳಕನ್ನು ನೀಡಿ ಜನರ ಆತ್ಮಿಕ ವಿಷಯಗಳ ಪೋಷಕರಾಗಿದ್ದ ಪುರಾತನ ಕಾಲದ ಜನರ ನಂಬಿಕೆ ದ್ರೋಹವನ್ನು ನೆನೆಸಿಕೊಳ್ಳಬೇಕಾಗ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡಬೇಕಾದರೆ ಎಜ್ಕೇಲಿನ ಪುಸ್ತಕ 8 ಮತ್ತು 9 ಅಧ್ಯಾಯಗಳನ್ನು ನೋಡಬೇಕಾದರೆ 8 ಅನೇಕ ಅಸಹ್ಯವಾದಂಥ ಕಾರ್ಯಗಳಿರ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಈ ಅಸಹ್ಯವಾದಂಥ ಕಾರ್ಯಗಳನ್ನು ನೋಡಿ ನಿಟ್ಟುಸಿರನ್ನು ಬೀಳ್ತಕ್ಕಂಥವರಾಗಿದ್ದಾರೋ ದೇವರು ಅವರ ಮೇಲೆ ಮುದ್ರೆಯನ್ನು ಒತ್ತಕ್ಕಂಥವನಾಗಿದ್ದಾನೆ. ಆದರೆ ಯಾರೆಲ್ಲ ಈ ಅಸಹ್ಯವಾದಂಥ ಕಾರ್ಯಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರು ಕಟಾಕ್ಷಿಸದೆ ನಾಶ ಮಾಡುವಂತೆ ತಿಳಿಸುವಂಥದ್ದನ್ನು ನಾವು ಎಜ್ಕೇಲಿನ ಪುಸ್ತಕ 8-9 ಅಧ್ಯಾಯಗಳಲ್ಲಿ ನೋಡುವಂಥವರಾಗಿದ್ದೇವೆ. ಸುಳ್ಳು ಬೋಧಕರಿಂದ ದೇವರ ವಾಕ್ಯದ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. ಶೀಘ್ರದಲ್ಲಿಯೇ ಅವರ ಕೆಲಸಗಳು ಅವರ ಮೇಲೆ ಪ್ರತಿಕ್ರಿಯೆ ಬೀರುವಂಥವಾಗಿವೆ. ಆಗ ಅತೀಂದ್ರಿಯ ಶಕ್ತಿಯುಳ್ಳ ಬಾಬಿಲೋನಿನ ಮೇಲೆ ದೇವರ ಧರಣೆ ಬಂದಾಗ ಪ್ರಕಟಣೆ ಪುಸ್ತಕ 18 ಅಧ್ಯಾಯದಲ್ಲಿ ವಿವರಿಸಿರ್ತಕ್ಕಂಥ ದೃಶ್ಯಗಳು ಕಂಡು ಬರತಕ್ಕಂಥದ್ದಾಗಿದೆ. ಹೇಗೆ ಅಲ್ಲಿ ಬಾಬಿಲೋನನ್ನು ಬಿಟ್ಟು ಬರದೆ ಹೋದಂಥ ಜನಗಳಿಗೆ ಯಾವ ರೀತಿಯ ಉಪದ್ರವ ಬರತಕ್ಕಂಥದ್ದಾಗಿದೆ, ಯಾವ ರೀತಿಯ ದಂಡನೆ ಬರತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ಪ್ರಕಟಣೆ ಪುಸ್ತಕ 18 ಅಧ್ಯಾಯದಲ್ಲಿ ವಿವರಿಸಿರ್ತಕ್ಕಂಥದ್ದನ್ನು ನಾವು ಓದಬೇಕಾಗಿದೆ. ಅನಂತರ 6 ಉಪದ್ರವ ಬರತಕ್ಕಂಥದ್ದಾಗಿದೆ. ಸತ್ಯವೇದದಲ್ಲಿ ತಿಳಿಸಿರುವ ಹಾಗೆ, ಪ್ರಕಟಣೆ ಪುಸ್ತಕ 16 ಅಧ್ಯಾಯದಲ್ಲಿ ತಿಳಿಸಿರುವ ಹಾಗೆ ಈ 6 ಉಪದ್ರವ ಬರತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಸೈತಾನನ ದೆವ್ವಗಳ ದುರಾತ್ಮಗಳು ಭೂಲೋಕದ ರಾಜರುಗಳು ಹಾಗೂ ಸಮಸ್ತ ಲೋಕಕ್ಕೆ ಹೋಗಿ ಅವರನ್ನು ವಂಚಿಸುವವರಾಗಿದ್ದಾರೆ. ಹಾಗೂ ಪರಲೋಕದ ಸರ್ಕಾರದ ವಿರುದ್ಧವಾಗಿ ಸೈತಾನನ ಕೊನೆಯ ಹೋರಾಟದಲ್ಲಿ ಅವನೊಂದಿಗೆ ಸೇರುವಂಥವರಾಗಿದ್ದಾರೆ, ಅವರನ್ನು ಒತ್ತಾಯಿಸುವಂಥವರಾಗಿದ್ದಾರೆ. ಯಾರು ಈ ವ್ಯಕ್ತಿಗಳು ಅಂದರೆ ಮೃಗ, ಸುಳ್ಳು ಪ್ರವಾದಿ, ಘಟಸರ್ಪ, ಈ ಮೂರು ಸೇರಿಕೊಂಡು, ಅಂದರೆ ಈ ಒಂದು ಮೃಗ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಮೃಗ ಸತ್ತವರ ಸ್ಥಿತಿಗತಿಯ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ತವರ ಆತ್ಮ ಇನ್ನೂ ಸಹ ಜೀವಂತವಾಗಿದೆ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡು ಆತ್ಮಕ್ಕೆ ಸಾವಿಲ್ಲ ಎನ್ನುವಂಥ ಸುಳ್ಳು ಬೋಧನೆಯ ಮುಖಾಂತರವಾಗಿ ಒಟ್ಟುಗೂಡಿಸುವಂತರಾಗಿದ್ದಾರೆ. ಇನ್ನು ಸುಳ್ಳು ಪ್ರವಾದಿಗಳು ಅವರು ಸಹ ಈ ವಿಚಾರದಲ್ಲಿ ಭಾನುವಾರದ ಪಾವಿತ್ರತೆಯ ವಿಚಾರದಲ್ಲಿ ಬೋಧಿಸುವಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ತಪ್ಪಾದಂಥ ಬೋಧನೆಯ ಮೂಲಕವಾಗಿ ಇಡೀ ಲೋಕವನ್ನು ಒಟ್ಟುಗೂಡಿಸುವಂಥವರಾಗಿದ್ದಾರೆ. ದೇವರ ಆತ್ಮನು ಕ್ರಮೇಣವಾಗಿ ಈ ಲೋಕದಿಂದ ತೆಗೆಯಲ್ಪಡುವಂಥವನಾಗಿದ್ದಾನೆ ಅಂತ ಸಂದರ್ಭದಲ್ಲಿ, ಯಾಕೆಂದರೆ ಕೃಪೆಯ ಕಾಲ ಈಗಾಗಲೇ ಮುಗಿದಿರತಕ್ಕಂಥದ್ದಾಗಿದೆ. ಸೈತಾನನು ಸಹ ಭೂಲೋಕದಲ್ಲಿರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದಂಥ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕುಡಿಸುವವನಾಗಿದ್ದಾನೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 16:14 ವಚನದಲ್ಲಿ ನೋಡಬಹುದಾಗಿದೆ. ಈ ಲೋಕದಲ್ಲಿ ಅನೇಕ ವಿಧವಾದಂಥ ಕಾರ್ಯಗಳು ನಡೀತಕ್ಕಂಥದ್ದಾಗಿದೆ. ಅಂಥ ಸಂದರ್ಭದಲ್ಲಿ ವಾಕ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ದೆವ್ವಗಳು ಮಹಾ ಹೋರಾಟಕ್ಕೆ ಜನರನ್ನು ಕೂಡಿಸ್ತವೆ ಎಂಬುದಾಗಿ ಪ್ರಕಟಣೆ ಬರೆದಂತಹ ಯುವಾನನು 16 ವಿವರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈಗೋ ದೇವರು ಕಳ್ಳನು ಬರುವಂತೆ ಬರ್ತಕ್ಕಂಥವನಾಗಿದ್ದಾನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾಗಿದ್ದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಎಂದು ಕ್ರಿಸ್ತನ 2ನೇ ಬರಣದ ವಿಷಯ ಈಗಾಗಲೇ ನಮಗೆ ತಿಳಿಸಲ್ಪಟ್ಟಿದೆ. ಅದನ್ನು ನಾವು ಓದಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದಾಮ ಹವ್ವಳು ಪಾಪ ಮಾಡಿದ ನಂತರ ಅವರನ್ನು ಆವರಿಸಿಕೊಂಡಿದ್ದಂಥ ಬೆಳಕು ಮತ್ತು ಭದ್ರತೆಯ ಮಹಿಮೆಯನ್ನು ಬೆಳಕು ಬಿಟ್ಟು ಹೋದದ್ದರಿಂದ ಅವರು ಬೆತ್ತಲಾದರು. ಅದೇ ರೀತಿಯ ಕಾರ್ಯವನ್ನು ಕೊನೆಯ ಕಾಲದಲ್ಲಿ ಸೈತಾನ ಮತ್ತೆ ಮಾಡುವಂಥವನಾಗಿದ್ದಾನೆ. ನೋಹನ ಕಾಲದಲ್ಲಿದ್ದಂಥವರು ಮತ್ತು ಸೋದೋಮ್ ಪಟ್ಟಣದ ಜನರು ದೇವರ ಬುದ್ಧಿವಾದ ಹಾಗೂ ಎಚ್ಚರಿಕೆಯನ್ನು ತಿರಸ್ಕರಿಸಿದಂತೆ ಈ ಲೋಕವೂ ಸಹ ಅವುಗಳನ್ನು ಮರೆಯುತ್ತದೆ. ಅವರು ತಮ್ಮೆಲ್ಲ ದುಷ್ಪ್ರಯೋಜನವನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿರುವಾಗ ತಕ್ಷಣದಲ್ಲಿಯೇ ಪರಲೋಕದಿಂದ ಬೆಂಕಿಯ ಮಳೆಯು ಸುರಿದು ಭಕ್ತಿಹೀನರಾದಂತಹ ಅವರನ್ನು ದಹಿಸಿಬಿಡುವುದು, ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವಾಗ ಅದೇ ರೀತಿಯಾಗಿ ಇರುವುದು ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆಗಳಲ್ಲಿ ಓದುವಂಥವರಾಗಿದ್ದೇವೆ. ವಿಶೇಷವಾಗಿ ಲೂಕನು ಬರೆದ ಸುವಾರ್ತೆ 17:30 ವಚನದಲ್ಲಿ ಈ ವಾಕ್ಯವನ್ನು ನಾವು ಓದುವಂಥವರಾಗಿದ್ದೇವೆ. ಆದರೆ ಒಳ್ಳೆಯದರ ಕೆಟ್ಟದರ ನಡುವಿನ ಒಂದು ಮಹಾ ಹೋರಾಟ ಕೊನೆಯಾಗ್ತಕ್ಕಂಥದ್ದಾಗಿದೆ. ಈ ಕೊನೆಯ ಹೋರಾಟ ಅದು ಅರ್ಮಗದ್ದನ್ ಯುದ್ಧವಾಗಿದೆ. ಇದರಲ್ಲಿ ಕೊನೆಯ ಹೋರಾಟದಲ್ಲಿ ಪರಸ್ಪರ ವಿರೋಧಿಗಳಾಗಿರುವ ಎರಡು ಮಹಾಶಕ್ತಿಗಳು ಕಂಡುಬರುವವು. ಒಂದು ಕಡೆ ಭೂಮಿ ಆಕಾಶಗಳ ಸೃಷ್ಟಿಕರ್ತನು ಇರುವನು, ಆತನ ಕಡೆಯಲ್ಲಿರುವವರು ಆತನ ಮುದ್ರೆಯನ್ನು ಹೊಂದಿರುವವರಾಗಿದ್ದಾರೆ, ಅವರು ಆತನ ಆಜ್ಞೆಗಳಿಗೆ ವಿಧೇಯರಾಗುವವರಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಂಧಕಾರದ ಅಧಿಪತಿಯಾಗಿರುವ ಸೈತಾನನು ಮತ್ತು ಆತನ ತಂಡ ಇರತಕ್ಕಂಥದ್ದಾಗಿದೆ. ಅವನೊಂದಿಗೆ ದೇವರಿಗೆ ವಿರುದ್ಧವಾಗಿ ದಂಗೆ ಇದ್ದವರು ಮತ್ತು ಧರ್ಮಭ್ರಷ್ಟರಾದವರು ಇರುವವರಾಗಿದ್ದಾರೆ. ಒಂದು ಭಯಂಕರವಾದಂತಹ ಯುದ್ಧವು ನಮ್ಮ ಮುಂದೆ ಇದೆ ಪ್ರಿಯ ಕೇಳುಗರೆ. ಸರ್ವಶಕ್ತನ ಮಹಾದಿನದಲ್ಲಾಗುವಂತಹ ಯುದ್ಧವನ್ನು ನಾವು ಪ್ರತಿನಿತ್ಯವೂ ಸಹ ಸಮೀಪಿಸುವಂಥವರಾಗಿದ್ದೇವೆ. ದೇವರ ನಿಯಂತ್ರಣದಲ್ಲಿದ್ದಂತಹ ಎಲ್ಲವನ್ನ ಬಿಡುಗಡೆಗೊಳಿಸಲಾಗುವುದು, ಲೋಕವು ಸೈತಾನನ ವಶಕ್ಕೆ ಕೊಡಲ್ಪಡುವುದು, ರಾಜ ಮಹಾರಾಜರುಗಳು ದೇಶಗಳು ಪರಲೋಕದ ದೇವರ ವಿರುದ್ಧವಾಗಿ ತಿರುಗಿ ಬೀಳುವಂಥವರಾಗಿದ್ದಾರೆ. ದೇವರನ್ನು ಆರಾಧಿಸುವವರ ವಿರುದ್ಧವಾಗಿ ಈ ಶಕ್ತಿಗಳು ಬಹಳ ದ್ವೇಷ ಹೊಂದಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಶೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ಒಳ್ಳೆಯದರ ಕೆಟ್ಟದರ ನಡುವಿನ ಒಂದು ಮಹಾ ಹೋರಾಟ ಈ ಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ. ಈ ಲೋಕವು ಕೊನೆಯ ಹೋರಾಟ ಹಾಗೂ ಕೊನೆಯ ಜಯದ ದೃಶ್ಯಗಳ ಯುದ್ಧ ಭೂಮಿ ಆಗಿದೆ. ಇಲ್ಲಿ ಸೈತಾನನ ದೀರ್ಘಕಾಲದ ದಂಗೆಯು ಶಾಶ್ವತವಾಗಿ ಕೊನೆಗೊಳ್ಳುವಂಥದ್ದಾಗಿದೆ. ಒಳ್ಳೆಯದರ ಕೆಟ್ಟದರ ನಡುವಿನ ಸೈನ್ಯಗಳ ಯುದ್ಧವು ಈ ಲೋಕದ ಸೈನ್ಯಗಳ ನಡುವೆ ನಡೆದಿರುವ ಯುದ್ಧಗಳಂತೆ ವಾಸ್ತವವಾಗಿರ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ಪ್ರಿಯ ಕೇಳುಗರೆ. ಸಮಸ್ತ ಲೋಕವೇ ಒಳ್ಳೆಯದು ಮತ್ತು ದುಷ್ಟಶಕ್ತಿಗಳ ಪರವಾಗಿರ್ತಕ್ಕಂಥದ್ದಾಗಿದೆ. ಬರೀ ಎರಡೇ ರೀತಿಯ ಗುಂಪುಗಳು ಮಾತ್ರ ಇರತಕ್ಕಂಥದ್ದಾಗಿದೆ, ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದು, ನೀತಿವಂತರು ಅನೀತಿವಂತರು. ಈ ಒಂದು ಯುದ್ಧ ಕೊನೆಯಲ್ಲಿ ನಡೀತಕ್ಕಂಥದ್ದಾಗಿದೆ. ಆ ಯುದ್ಧಕ್ಕೆ ಅರ್ಮಗೆದ್ದನ್ ಯುದ್ಧವು ಎಂಬುದಾಗಿ ಕರೆಯುವಂಥದ್ದಾಗಿದೆ. ಈ ಅರ್ಮಗೆದ್ದನ್ ಯುದ್ಧವು ನಡೆಯುವುದು ಸಮಸ್ತ ಲೋಕದ ಜನರೆಲ್ಲರೂ ಕ್ರಿಸ್ತನ ಅಥವಾ ಸೈತಾನನ ಜೊತೆಯಲ್ಲಿರುವವರು ಎರಡು ರೀತಿಯ ಗುಂಪುಗಳು ಮಾತ್ರ ಇರತಕ್ಕಂಥದ್ದಾಗಿದೆ. ಆ ದಿನದಲ್ಲಿ ಯಾರೂ ಸಹ ನಿದ್ರಿಸುವುದಿಲ್ಲ. ಬುದ್ಧಿವಂತ ಕನ್ನಿಯರು ತಮ್ಮ ಆರತಿಗಳೊಂದಿಗೆ ಎಣ್ಣೆಯನ್ನು ತೆಗೆದುಕೊಂಡು ಎಚ್ಚರವಾಗಿದ್ದಂತೆ ನಾವು ಸಹ ಎಚ್ಚರದಿಂದಿರಬೇಕು. ಪರಿಶುದ್ಧಾತ್ಮನ ಬಲವು ನಮ್ಮ ಮೇಲೆ ಇರುವಂಥದ್ದಾಗಿದೆ. ಆ ಪರಿಶುದ್ಧಾತ್ಮನ ಬಲ ನಮ್ಮ ಮೇಲೆ ಬರಬೇಕಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಈಗಲಿಂದಲೂ ಸಹ ನಾವು ತಯಾರಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ಹೇಗೆ 10 ಕಣ್ಣಿಕೆಗಳು ಸಿದ್ಧ ಮಾಡಿಕೊಂಡಿದ್ದರೋ ಆ ರೀತಿಯಾಗಿ ನಾವು ಸಹ ಸಿದ್ಧ ಮಾಡಿಕೊಳ್ಳಬೇಕು. ಪ್ರಿಯ ಕೇಳುಗರೆ, ಕರ್ತನ ಸೈನ್ಯದ ಸೇನಾಧೀಶ್ವರನಾದಂತಹ ಕ್ರಿಸ್ತನು ಪರಲೋಕದ ದೇವದೂತರ ನಾಯಕನಾಗಿದ್ದು ಈ ಮಹಾ ಹೋರಾಟದಲ್ಲಿ ಮಾರ್ಗದರ್ಶನವನ್ನು ನೀಡುವಂತೆವನಾಗಿದ್ದಾನೆ. ಒಳ್ಳೆಯದರ ಮೇಲೆ ಸೈತಾನನಿರುವ ದುಷ್ಟತ್ವ ಹಾಗೂ ದ್ವೇಷವು ಹೆಚ್ಚಾಗುವುದು. ದೇವರಿಗೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಡದವರು ಮತ್ತು ದೈವಿಕ ಶಕ್ತಿ ಹೊಂದದವರು ಸೈತಾನನೊಂದಿಗೆ ಸೇರಿ ಸಮಸ್ತ ವಿಶ್ವದ ಒಡೆಯನಾದಂಥ ಕ್ರಿಸ್ತನ ವಿರುದ್ಧವಾಗಿ ಹೋರಾಡಲು ನಿಲ್ಲುವಂತೆಯರಾಗಿದ್ದಾರೆ. ಶೀಘ್ರದಲ್ಲಿಯೇ ಈ ಲೋಕದ ಜನರೆಲ್ಲರೂ ಪರಲೋಕದ ಸರ್ಕಾರದ ಪರವಾಗಿ ಅಥವಾ ವಿರುದ್ಧವಾಗಿ ಸೇರಿಕೊಳ್ಳುವಂಥವರಾಗಿದ್ದಾರೆ. ಒಂದು ಕಡೆ ಪರವಾಗಿರ್ತಕ್ಕಂಥವರಾಗಿದ್ದಾರೆ, ಮತ್ತೊಂದು ಕಡೆ ವಿರುದ್ಧವಾಗಿರ್ತಕ್ಕಂಥವರಾಗಿದ್ದಾರೆ. ಆದರೆ ಏಳನೇ ಉಪದ್ರವ ದುಷ್ಟರ ಮೇಲೆ ಬರ್ತಕ್ಕಂಥದ್ದಾಗಿದೆ. ದೇವರು ಏಳನೇ ಉಪದ್ರವೆಂಬಂತಹ ರೌದ್ರವು ಲೋಕದ ಮೇಲೆ ಸುರಿಸುವುದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 16:17-21 ತನಕ ನಾವು ಓದುವುದಾದರೆ ಏಳನೇ ಉಪದ್ರವ ದುಷ್ಟರ ಮೇಲೆ ಬರ್ತಕ್ಕಂಥದ್ದಾಗಿದೆ. ದುಷ್ಟ ಶಕ್ತಿಗಳ ಹೋರಾಟ ಮಾಡದೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಹರ್ಮಗೆದ್ದನ ಯುದ್ಧದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಆ ಕಾರ್ಯ ಏನು ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 18 ಒಬ್ಬ ದೇವದೂತನ ಪ್ರಭಾವದಿಂದ ಭೂಮಿಗೆ ಪ್ರಕಾಶಮಾನ ಉಂಟಾಯಿತು ಎಂಬುದಾಗಿ ನಾವು ಓದುವಂಥವರಾಗಿದ್ದೇವೆ. ಆಗ ಒಳ್ಳೆಯದ ಮತ್ತು ಕೆಟ್ಟದರ ಧಾರ್ಮಿಕ ಶಕ್ತಿಗಳು ನಿದ್ರೆಯಿಂದ ಎಚ್ಚರಗೊಳ್ಳುವವು. ಆಗ ಜೀವಸ್ವರೂಪನಾದಂಥ ದೇವರ ಸೈನ್ಯವು ಯುದ್ಧ ಭೂಮಿಗೆ ಬರುವಂಥದ್ದಾಗಿದೆ. ಇಂತಹ ಕಾರ್ಯ ಕೊನೆಯ ಕಾಲದಲ್ಲಿ ನಡೀತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಲೋಕದ ಕೊನೆಯ ಯುದ್ಧವಾದಂತಹ ಅರ್ಮಗೆದ್ದವನ ಶೀಘ್ರದಲ್ಲಿಯೇ ಈ ಲೋಕದಲ್ಲಿ ನಡೆಯುವುದು. ರಾಜಾದಿರಾಜನು ಕರ್ತಾದಿಕರ್ತನು ಎಂಬ ಹೆಸರುಳ್ಳವನು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವಂತಹ ನಾರು ಮಡಿಯನ್ನು ಧರಿಸಿಕೊಂಡು ಬೆಳಿ ಕುದುರೆಯಲ್ಲಿ ಕೂತಿರುವಂತಹ ಪರಲೋಕದ ಸೈನ್ಯವನ್ನು ಯುದ್ಧ ಭೂಮಿಯಲ್ಲಿ ತಾನೇ ನಡೆಸುವಂತಹ ದೃಶ್ಯವನ್ನು ನಾವು ಪ್ರಕಟಣೆ ಪುಸ್ತಕ 19:11-16 ನಾವು ಓದಬೇಕಾಗತಕ್ಕಂಥದ್ದಾಗಿದೆ. ಇದನ್ನು ಓದುವಾಗ ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ ಯಾವ ರೀತಿಯಲ್ಲಿ ಆ ಒಂದು ಕ್ರಿಸ್ತನ ಸೈನ್ಯ ದುಷ್ಟರನ್ನು ನಾಶ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಓದಬಹುದಾಗಿದೆ. ಜಯಗಳಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ ಸಮಸ್ತ ಲೋಕವೇ ಸಮುದ್ರದ ಅಲೆಗಳಂತೆ ಅತ್ತಿಂದ ಇತ್ತ ಒದ್ದಾಡುವಂಥದ್ದಾಗಿದೆ. ಅದರ ಬುಗ್ಗೆಗಳು ತೆರೆಯಲ್ಪಡುವಂಥದ್ದಾಗಿದೆ. ಅದರ ಅಸ್ಥಿವಾರವು ಒಡೆಯಲ್ಪಡುವುದು. ಪರ್ವತದ ಶ್ರೇಣಿಗಳು ಮುಳುಗುವವು. ಜನಭರಿತವಾದಂತಹ ದ್ವೀಪಗಳು ಕಾಣದಂತಾಗುವವು. ಸೋದೋಮಿನಂತೆ ಅತಿ ದುಷ್ಟವಾಗಿರುವ ಸಮುದ್ರ ತೀರದಲ್ಲಿರುವ ಬಂದರು ಪಟ್ಟಣಗಳು ಸುನಾಮಿಯಂತಹ ಚಂಡಮಾರುತದಿಂದ ನಾಶವಾಗಿ ಮುಳುಗಿ ಹೋಗುವವು. ಜಗತ್ತಿನ ಹೆಮ್ಮೆಯ ನಗರಗಳು ಕೀರ್ತಿಯ ಮಹಿಮೆಗಾಗಿ ಅಪಾರ ಹಣ ಖರ್ಚು ಮಾಡಿ ಕಟ್ಟಿಸಿರುವಂತಹ ಅರೆಮಳೆಗಳಂತಹ ಅದ್ಭುತವಾದಂತಹ ಭವನಗಳು ಅವರ ಕಣ್ಣುಗಳ ಮುಂದೆ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಸೆರೆಮನೆಯ ಗೋಡೆಗಳು ಬಿದ್ದು ಹೋಗುವವು. ಕ್ರಿಸ್ತನ ಮೇಲಿನ ತಮ್ಮ ನಂಬಿಕೆಗಾಗಿ ಸೆರೆಮನೆಯಲ್ಲಿದ್ದಂತಹ ದೇವ ಜನರು ಬಿಡುಗಡೆ ಹೊಂದುವಂಥವರಾಗಿದ್ದಾರೆ. ಕರ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತನಾಗಿದ್ದಾನೆ. ನೀತಿವಂತರನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಕೊನೆಯ 7 ಉಪದ್ರವ ಇಂದೇನು ಕೆಲವೇ ದಿನಗಳಲ್ಲಿ ಈ ಲೋಕದ ಮೇಲೆ ದೇವರು ಸುರಿಸುವಂಥವನಾಗಿದ್ದಾನೆ. ಆದರೆ ದೇವರು ತನ್ನ ಪ್ರೀತಿಯನ್ನು ತೋರಿಸಿದ ನಿಮಿತ್ತವಾಗಿಯೇ ಒಬ್ಬನು ನಾಶವಾಗಬಾರದು, ಎಲ್ಲವೂ ನಿತ್ಯ ಜೀವ ಹೊಂದಬೇಕೆಂಬುದಕ್ಕೋಸ್ಕರವೇ ಆತನು ನಮ್ಮ ಮೇಲೆ ದೀರ್ಘ ಶಾಂತಿ ಉಳ್ಳವನಾಗಿ ತನ್ನ ಕೃಪೆಯನ್ನು ತೋರಿಸುವಂಥವನಾಗಿದ್ದಾನೆ. ಕೊನೆಯಲ್ಲಿ ಪ್ರಿಯ ಕೇಳುಗರೆ, ಎರಡು ರೀತಿಯ ಗುಂಪುಗಳು ಮಾತ್ರ ಇರತಕ್ಕಂಥದ್ದಾಗಿದೆ. ದೇವರ ಮುದ್ರೆಯನ್ನು ಹೊಂದಿಕೊಂಡು ರಕ್ಷಣೆಗೆ ಪಾತ್ರರಾಗಿರ್ತಕ್ಕಂಥ ಜನಗಳು ಮಾತ್ರ. ಮತ್ತೊಂದು ಕಡೆಯಲ್ಲಿ ದೇವರ ಮುದ್ರೆಯನ್ನು ತಿರಸ್ಕರಿಸಿ ಭಾನುವಾರವನ್ನು ಆಚರಿಸುವಂತಹ ಮೃಗದ ಗುರುತನ್ನು ಹೊಂದಿಕೊಂಡಿರ್ತಕ್ಕಂಥ ಜನಗಳು ಮಾತ್ರ ಇರತಕ್ಕಂಥವರಾಗಿದ್ದಾರೆ. ಈ ಎರಡರ ನಡುವೆ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ಒಳ್ಳೆಯದರ ಕೆಟ್ಟದರ ನಡುವಿನ ಒಂದು ಹೋರಾಟ ನಡೀತಕ್ಕಂಥದ್ದಾಗಿದೆ. ದೇಶ ದೇಶಗಳ ನಡುವೆ ಸಂಘರ್ಷಗಳು ಏರ್ಪಡತಕ್ಕಂಥದ್ದಾಗಿದೆ. ದೇವರು ದುಷ್ಟರ ಮೇಲೆ ಈ 7 ಉಪದ್ರವಗಳನ್ನು ಸುರಿಸುವಂಥವನಾಗಿದ್ದಾನೆ. ಆದರೆ ಅದಕ್ಕೂ ಮೊದಲು ದೇವರು ನಮಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಈ ಕೃಪೆ ಕಾಲದಲ್ಲಿ ಮಗಳೇ ಮಗನೇ, ನಾನು 7 ಉಪದ್ರವವನ್ನು ಈ ಲೋಕದ ಮೇಲೆ ಸುರಿಸುವುದಕ್ಕಿಂತ ಮೊದಲು ನೀನು ಮನತಿರುಗು ಎಂಬುದಾಗಿ ಈ ಒಂದು ಪ್ರೀತಿಯ ಸಂದೇಶವನ್ನು ದೇವರು ಈ ದಿನದಲ್ಲಿ ನಿಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಈ 7 ಉಪದ್ರವಗಳು ಮತ್ತು ದುಷ್ಟರು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಯಾವ ರೀತಿಯಲ್ಲಿ ಉಪದ್ರವ ದುಷ್ಟರನ್ನು ಬಾಧಿಸ್ತಕ್ಕಂಥದ್ದಾಗಿದೆ, ಅವರು ಯಾವ ಯಾವ ರೀತಿಯಲ್ಲಿ ಕಾರ್ಯಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನು ನಾವು ಸಂಪೂರ್ಣವಾಗಿ ಕೇಳಿದ್ದೇವೆ. ಪ್ರಿಯ ಕೇಳುಗರೆ, ಈ ಸತ್ಯ ನಿಮಗೆ ಅರ್ಥವಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಯಾಕೆಂದರೆ ದೇವರು ನಿಮ್ಮನ್ನು ಕರೆಯುವಂಥವನಾಗಿದ್ದಾನೆ. ನನ್ನ ಮಗಳೇ ನನ್ನ ಮಗನೇ, ನಿನ್ನ ಹೃದಯವನ್ನು ನನಗೆ ಕೊಡು, ನಾನು ಬೇಗನೆ ಬರ್ತಕ್ಕಂಥವನಾಗಿದ್ದೇನೆ, ನಾನು ಪ್ರೀತಿಯ ನಿಮಿತ್ತವಾಗಿ ನಿನ್ನನ್ನು ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ದೇವರು ಪ್ರಕಟಣೆ ಪುಸ್ತಕದಲ್ಲಿ ಹೇಳುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಆತನ ಬರವಣ ಶೀಘ್ರವಾಗಿರುವುದರಿಂದ ನಾವು ಆತನು ಕೊಡುವಂತಹ ಈ ಎಚ್ಚರಿಕೆ ಶಬ್ದಕ್ಕೆ ಈ ಕೃಪೆ ಕಾಲದಲ್ಲಿ ಮನ ತಿರುಗಿ, ಹೌದು ಸ್ವಾಮಿ ನನ್ನ ಪರಿಶುದ್ಧಪಡಿಸು, ನಾನು ಪಾಪಿ ಎಂಬುದಾಗಿ ಬಂದು ನಮ್ಮ ಪಾಪಗಳನ್ನ ಹರಕೆಯಿಟ್ಟು ಆತನ ನೀತಿಯನ್ನು ಪಡೆದುಕೊಂಡು ನಾವು ಜೀವಿಸುವುದಾದರೆ ಖಂಡಿತವಾಗಿಯೂ ಆತನು ನಮ್ಮ ಹೆಸರನ್ನು ಜೀವದರ ಪಟ್ಟಿಯಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ನಮಗೆ ಅಶುಭ್ರ ವಸ್ತ್ರವನ್ನು ಕೊಟ್ಟು ತನ್ನ ಮುದ್ರೆಯನ್ನು ನಮ್ಮ ಮೇಲೆ ಒತ್ತುವಂಥವನಾಗಿದ್ದಾನೆ. ಆದರೆ ಕೊನೆಯ ಕಾಲದಲ್ಲಿ ದೇವರು ಆತನ ಮಕ್ಕಳು ಆತನ ಆಜ್ಞೆಗಳಿಗೆ ವಿಧೇಯರಾಗಬೇಕು ಎನ್ನುವ ನಿಟ್ಟಿನಲ್ಲಿ ಹೋರಾಡ್ತಕ್ಕಂಥವನಾಗಿದ್ದಾನೆ. ಯಾವಾಗ ಆತನ ಮಕ್ಕಳು ಆತನ ಆಜ್ಞೆಗಳನ್ನು ಸಂಪೂರ್ಣವಾಗಿ ಕೈಗೊಂಡು ಆತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂಥವರಾಗಿದ್ದಾರೋ ಸಂಪೂರ್ಣವಾಗಿ, ಆತನು ಎರಡನೇ ಸಾರಿ ಬಂದು ಇದು ನನ್ನದು, ಇವರು ನನ್ನವರು ಎಂಬುದಾಗಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಕೃಪೆ ಕಾಲದಲ್ಲಿ ಏಳು ಉಪದ್ರವ ಬರುವುದಕ್ಕೂ ಮೊದಲು ನಾವು ಮನ ತಿರುಗಿ ದೇವರ ಮುದ್ರೆಯನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ಮತ್ತೊಂದು ವಿಚಾರವನ್ನು ಕಲಿಯೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನಿನ್ನ ಕೃಪೆಯಿಂದ ಈ ಏಳು ಉಪದ್ರವಗಳು ಮತ್ತು ದುಷ್ಟರು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ದುಷ್ಟರ ಮೇಲೆ ಬರ್ತಕ್ಕಂತಹ ಒಂದು ನಾಶನ, ಈ ಉಪದ್ರವ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನೀನು ನಮಗೆ ಎಳೆ ಎಳೆಯಾಗಿ ತೋರಿಸಿಕೊಟ್ಟಿದ್ದೆ ಸ್ವಾಮಿ. ಆದರೆ ನಾವು ಪಾಪಿಗಳಾಗಿದ್ದೇವೆ, ಈ ಒಂದು ಬರ್ತಕ್ಕಂಥ ಉಪದ್ರವದಿಂದ ತಪ್ಪಿಸಿಕೊಳ್ಳುವಾಗೆ ನಿನ್ನ ಕೃಪೆಯನ್ನು ನಮಗೆ ತೋರಿಸಿದ್ದೇ, ಅದಕ್ಕೋಸ್ಕರ ಸ್ತೋತ್ರ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಕೃಪೆ ಕಾಲದಲ್ಲಿ ನಾನು ಮನ ತಿರುಗಬೇಕು, ಬರ್ತಕ್ಕಂಥ ಏಳು ಉಪದ್ರವಗಳಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ಮನಸ್ಥಿತಿಯನ್ನು ನೀನು ಕೊಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ತಮ್ಮನ್ನು ತಾವು ಬದಲಾಯಿಸಿಕೊಂಡು ಈ ಕೃಪೆ ಕಾಲದಲ್ಲಿ ಸಂಪೂರ್ಣವಾಗಿ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸಿ ತಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನೀ ಬರುವಾಗ ಇದೋ ಕರ್ತನು ಇವರಿಗೋಸ್ಕರ ಕಾದಿದ್ದೇವೆ ಅಂತಕ್ಕಂತಹ ಆ ಗುಂಪಿನಲ್ಲಿದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಮೈಮೆ ಹೊಂದುವಾಗೆ ಈ ಸತ್ಯದ ಮುಖಾಂತರವಾಗಿ ನೀನು ನಡೆಸು, ಈ ಸತ್ಯ ಅವರಿಗೆ ಆಶೀರ್ವಾದವಾಗಿರುವಾಗೆ ನೀನೇ ಮುನ್ನಡೆಸು ಆಶೀರ್ವಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹಾಲೆಲೂಯ.